ஓம் ஸ்ரீ குருப்யோ நம. அப்பமம் மங்கரைத்தம் மதுரம் விமலம் சதா ஆனந்த தீர்த்தமத்லம் பஜே தாபத்ரயாபகம் மித்யா சித்தாந்த துத்தாந்த வித்வம்ஷ்ணசக்ஷ்ணா ஜெய்தீர்த்தாக தரணிர்பாஸ்தாம் நோ ஹிருதம்பரே அத்தி கல்பித கல்போயம் பிரத்யத்தீர்த்த கேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரத்தியாதி சத்குணோகாகரானஹம் வாதிராஜ குருன் வந்தியே இக்ரீபதாஸ்ரயான் பூஜ்ய ராகவேந்திராய சித்ததர்மரதாய ச வததாம் கல்பவருஷாய நமதாம் காமதேனவே துர்வாதிதாந்திரவியே வைஷ்ணவேந்தீவரேந்திரவே ஸ்ரீராகவேந்திர குருவேந்தையாளவே ஆபாதமௌலி பர்யந்தம் குருநாமாக்தி ஸ்மரே தேன விக்னாஹ பிரணஷ்யந்தி சித்தியஞ்ச மனோரதாஹ. ஹரிஹி ஓம் ஸ்ரீ குருப்யோ நம. நாவு பகவத்கீதையல்லி 2 அத்தியாயதல்லி 25 ஸ்லோகவன் நோட்தா இத்தீவி. அவ்யக்தோயம் அசிந்த்யோயம் அவிகாரியோயம் உச்யதே தஸ்மாத் ஏனம் விதித்வைவம் நானுசோசித்து அர்ஹசி. ஸோ அவ்யக்தோயம் அசிந்த்யோயம் அவிகாரியோயம் உச்சதே. இல்லி அயம் 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 அந்த 3 சாதி பிரயோகம் ஆடுது. அவ்யக்தா அயம், அசிந்த்யா அயம், அவிகாரியா அயம் உச்சதே தஸ்மாத் ஏனம் விதித்வா ஏவம் ந அனுசோசித்து அர்ஹசி அந்தேளி. இதற்கு பாஷ்ய தாத்பரிய மூலகவாகி அர்த்தம் நோட்தா வந்திருந்தீவி. தாத்பரியதல்லி பரமாத்மன ரூபகளன்னு அந்த இல்லி ಪರಮಾತ್ಮ ಹೇಗೆ ಎಲ್ಲ ಜೀವರಿಗೆ ಆಧಾರಭೂತನಾಗಿದ್ದಾನಂತ ಹೇಳಿದ ಮೇಲೆ ಆ ಪರಮಾತ್ಮನ ಅಚಿಂತ್ಯ ಶಕ್ತಿಯನ್ನು ಹೇಳ್ತಾ ಬಂದಿದ್ದಾರೆ. ಅಚಿಂತ್ಯ ಶಕ್ತಿ ಹೇಳ್ತಾ ಬರುವಾಗ ಪರಮಾತ್ಮನ ಅಚಿಂತ್ಯ ಶಕ್ತಿ ಎಂಥದ್ದು ಅಂದ್ರೆ ಪರಸ್ಪರ ವಿರುದ್ಧವಾದ ಗುಣಗಳು ಅವನಲ್ಲಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಪ್ರಮಾಣಗಳನ್ನು ಹೇಳ್ತಾ ತಾತ್ಪರ್ಯದಲ್ಲಿ ವಿಸ್ತಾರ ಮಾಡಿ ಬಂದಿದ್ದಾರೆ. ಸೊ ಅದು ಹೇಳುವಾಗ ಪರಮಾತ್ಮನಲ್ಲಿ ರೂಪಗಳು ಅನೇಕ ರೂಪಗಳನ್ನು ತಗೊಂಡಾಗ ಅಭೇದೇ ಅಪಿ ವಿಶೇಷ ಅಸ್ತಿ ವ್ಯವಹಾರ ತಥೋ ಭವೇತ್ ವಿಶೇಷಣ ವಿಶೇಷಸ್ಯ ತಥಾ ಅಭೇದ ವಿಶೇಷಯೋ ವಿಶೇಷಸ್ತು ಸ ಏವ ಅಯಂ ನ ಅನವಸ್ಥ ತಥಾ ಕ್ವಚಿತ್ ಅಂತೇಳಿ ಇದೆಲ್ಲ ನೋಡಿದ್ದೀವಿ ಲಾಸ್ಟ್ ಕ್ಲಾಸ್ನಲ್ಲಿ. ಪ್ರಾದುರ್ಭಾವಾದಿ ರೂಪೇಷು ಮೂಲ ರೂಪೇಷು ಸರ್ವಶಃ ನ ವಿಶೇಷ ಅಸ್ತಿ ಸಾಮತ್ಯ ಗುಣೇಶು ಅಪಿ ಕದಾಚನ. ಸೊ ಪರಮಾತ್ಮನ ಅನೇಕ ರೂಪಗಳನ್ನು ರಾಮ ಕೃಷ್ಣ ಈ ರೂಪಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆದರೂ ಆ ರೂಪಗಳು ಒಂದೇ ಆದರೂ ಕೂಡ ನಾವು ಅದನ್ನು ಬೇರೆಯಾಗಿ ನೋಡ್ತೀವಿ. ರಾಮ ರಾಮದೇವರು ಕೃಷ್ಣ ಬೇರೆ ಬೇರೆ ಯುಗದಲ್ಲಿ ಅವತಾರ ಮಾಡಿದ್ದಾರೆ, ಬೇರೆ ಬೇರೆ ರೂಪಗಳಂತೆ ನಮಗೆ ತೋರುತ್ತೆ. ಆದರೆ ಅವು ಆಯಾ ವೇದಗಳಲ್ಲಿ ಯುಗಗಳಲ್ಲಿ ಆಯಾ ಸಂದರ್ಭಗಳಿಗೆ ಸಮಯಕ್ಕೆ ತಕ್ಕಂತೆ ಪರಮಾತ್ಮ ಆ ರೂಪಗಳಲ್ಲಿ ಕಾಣಿಸಿಕೊಟ್ಟಿದ್ದಾನೆ ಅಷ್ಟೇ ಹೊತ್ತು. ಅವೆಲ್ಲವೂ ಕೂಡ ಪರಮಾತ್ಮ ಒಂದೇ ಪರಮಾತ್ಮನ ರೂಪಗಳು. ಅದರಲ್ಲಿ ಅಭೇದವನ್ನು ನೋಡುವುದು ಹೇಗೆ ಅಂತ ಹೇಳಿದರೆ ಆ ರೂಪಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ಅವನ ಅಚಿಂತ್ಯ ಅದ್ಭುತವಾದ ಶಕ್ತಿ ಇದ್ದೇ ಇದೆ. ಆಲ್ ಆರ್ ಇನ್ಫೈನೆಟ್ಲಿ ಪವರ್ಡ್ ಫಾರ್ಮ್ಸ್. ಅವೆಲ್ಲ ರೂಪಗಳಿಗೂ ಕೂಡ ಒಂದ್ ತಾನೇ ಆ ರೂಪಗಳೆಲ್ಲ ಆಗಿದ್ದಾನೆ ಅಂತ ಪರಮಾತ್ಮನಿಗೆ ಚೆನ್ನಾಗಿ ಗೊತ್ತು. ಆದರೂ ಕೂಡ ಆ ವ್ಯವಹಾರ ಭೇದ ಅಂತೇಳಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ಪರಮಾತ್ಮನ ಅವತಾರ ಮತ್ತು ಆವೇಶಗಳನ್ನು ನಾವು ನೋಡ್ತಾ ಬಂದಿದ್ದೀವಿ. ಅಲ್ಲಿ ಅದನ್ನು ಮತ್ತು ಒಂದು ರೀಕ್ಯಾಪ್ ಮಾಡಿದ್ರೆ ಮತ್ಸ್ಯ ಕೂರ್ಮ ವರಾಹಶ್ಚ ನೃಸಿಂಹ ವಟು ಭಾರ್ಗವಾಹ ರಾಘವ ಕೃಷ್ಣ ಬುದ್ಧೌ ಚ ಕಲ್ಕಿ ವ್ಯಾಸ ಐತರೇಯಕಾಹ ದತ್ತ ಅಂದ್ರೆ ದತ್ತಾತ್ರೇಯ ರೂಪ ಧನ್ವಂತರಿ ಯಜ್ಞ ಕಪಿಲೋ ಹಂಸತಾಪಸೋ ಶಿಂಶುಮಾರೋ ಹಯಾಸ್ಯ ಹಯಗ್ರೀವ ರೂಪ ಹರಿಹಿ ಕೃಷ್ಣಶ್ಚ ಧರ್ಮಜಃ ನಾರಾಯಣ ತಥಾ ಇತ್ಯಾದ್ಯ ಸಾಕ್ಷಾತ್ ನಾರಾಯಣ. ಇವೆಲ್ಲ ಕೂಡ ಸಾಕ್ಷಾತ್ ನಾರಾಯಣ ರೂಪಗಳೇ. ಈ ರೂಪಗಳೆಲ್ಲನೂ ಅಭೇದವನ್ನು ಅಂದ್ರೆ ಸಾಕ್ಷಾತ್ ಪರಮಾತ್ಮ ಬೇರೆ ಯಾರ ದೇಹವನ್ನು ತಾಳದೆ ತನ್ನದೇ ಆದ ತಾನು ರೂಪಗಳ ಅನಂತ ರೂಪಗಳನ್ನು ಇವೆಲ್ಲ ಧಾರಣ ಅನಂತತ್ವ ಇರುವ ರೂಪಗಳನ್ನು ಧಾರಣೆ ಮಾಡಿದ್ದಾನೆ ಅಂತೇಳಿ ಈ ರೂಪಗಳನ್ನು ಹೇಳಿದ್ದಾರೆ. ಅಂದ್ರೆ ಇದು ಸಾಕ್ಷಾತ್ ಪರಮಾತ್ಮನ ಅವತಾರಗಳು. ಅದಾದ ಮೇಲೆ ಬ್ರಹ್ಮ ರುದ್ರ ಶೇಷ ವಿಪ ಅಂದ್ರೆ ಗರುಡ ಶಕ್ರ ಅಂದ್ರೆ ಇಂದ್ರ ಆದ್ಯಾಹ ನಾರದ ತಥಾ ಸನತ್ಕುಮಾರ ಕಾಮ ಭವ ಅಪಿ ಅನಿರುದ್ಧ ವಿನಾಯಕ ಸುದರ್ಶನ ಆದಿ ಆಯುಧಾನಿ ಪೃಥು ಆದಿ ಚಕ್ರವರ್ತಿನಃ ಇತ್ಯಾದ್ಯ ವಿಷ್ಣುನ ಆವಿಷ್ಟಾ ವಿಷ್ಣುವಿನ ಆವೇಶ ರೂಪಗಳು ಭಿನ್ನಾಹ ಸಂಸಾರಿಣೋ ಹರೇಹೇ. ಇವು ಏನಂದ್ರೆ ಇವೆಲ್ಲ ಪರಮಾತ್ಮ ಈ ಪ್ರಪಂಚದಲ್ಲಿ ಈ ಸಂಸಾರಿಗಳಾದ ಇವರಲ್ಲಿ ಆವೇಶ ಮಾಡಿದ್ದಾನೆ. ಇವರೆಲ್ಲ ಸಂಸಾರಿಗಳಂದ್ರೆ ಇವರು ದೇ ಆಲ್ರೆಡಿ ಹ್ಯಾವ್ ದ ಬಾಡೀಸ್ ದೇ ಹ್ಯಾವ್ ದ ಬಾಡೀಸ್. ಇವರು ಬ್ರಹ್ಮ ಹಿಡ್ಕೊಂಡು ಎಲ್ಲರೂ ಇವರೆಲ್ಲರೂ ಕೂಡ ದೇಹಗಳಿದೆ, ದೇಹಧಾರಿಗಳವರು. ಆದರೂ ಕೂಡ ಅವರಲ್ಲಿ ಪರಮಾತ್ಮ ತಾನು ಆವಿಷ್ಟನಾಗಿದ್ದಾನೆ. ಆವೇಶ, ಪರಮಾತ್ಮನ ಆವೇಶ ಇದೆ. ಈ ಅಷ್ಟೇ ಅಲ್ಲದೆ ಇಲ್ಲಿ ಒಂದು ವಿಶೇಷ ಅಂಶ ಹೇಳಿದ್ದಾರೆ. ಏನಂದ್ರೆ ಪರಮಾತ್ಮನ ಆವೇಶ ಅದಾದ ಮೇಲೆ ಪರಮಾತ್ಮನ ಪುನರಾವೇಶ ಅಂತೇಳಿ, ಈ ಪುನರಾವೇಶವನ್ನು ಹೇಳ್ತಾ ತೇಷು ಏವ ಲಕ್ಷ್ಮಣಾದ್ಯೇಷು ತ್ರಿಷು, ಲಕ್ಷ್ಮಣಾದಿಗಳು ಮೂರು ಅಂದ್ರೆ ಏನು, ಲಕ್ಷ್ಮಣ ಭರತ ಶತ್ರುಘ್ನ ಮೂರು, ಈ ಮೂರು ರೂಪಗಳಲ್ಲಿಯೂ ಏವಂಚ ಬಲಾದಿಷು, ಅದೇ ವಿಧವಾಗಿ ಬಲರಾಮನಲ್ಲಿಯೂ ನರ ಅರ್ಜುನ ಆದಿಷು, ನರ ಶೇಷ ಅರ್ಜುನ ಇವರೆಲ್ಲರೂ ಕೂಡ ತಥಾ ಪುನರಾವೇಶ ಉಚ್ಯತೆ, ಅವರಲ್ಲಿ ಪುನರಾವೇಶ. ಈ ಪುನರಾವೇಶ ಅಂದ್ರೆ ಏನು, ಸ್ವಲ್ಪಸ್ತು ಪುನರಾವೇಶ ಧರ್ಮಪುತ್ರಾದಿಷು ಪ್ರಭೋ ಅಂದ್ರೆ, ಮತ್ತು ಈ ಪುನರಾವೇಶದಲ್ಲಿ ಕೂಡ ಧರ್ಮಪುತ್ರ ಅಂದ್ರೆ ಯುಧಿಷ್ಠಿರ ಮುಂತಾದವರಲ್ಲಿಯೂ ಪುನರಾವೇಶ ಇದೆ, ಕೆಲವರಲ್ಲಿ ಪುನರಾವೇಶ ಕಮ್ಮಿ, ಕೆಲವರಲ್ಲಿ ಪುನರಾವೇಶ ಜಾಸ್ತಿ. ಸೊ ಈ ಮೊದಲು ಅವತಾರ, ಆಮೇಲೆ ಆವೇಶ, ಆಮೇಲೆ ಪುನರಾವೇಶ. ಪುನರಾವೇಶ ಕೆಲವರಲ್ಲಿ ಸ್ವಲ್ಪ ಮತ್ತು ಕೆಲವರಲ್ಲಿ ಅಂದ್ರೆ ಅರ್ಜುನಾದಿಗಳಲ್ಲಿ ಪುನರಾವೇಶ ಜಾಸ್ತಿಯಾಗಿ ಈ ವಿಧವಾಗಿ ವ್ಯತ್ಯಾಸ ಇದೆ. ಇದನ್ನು ಹೇಗೆ ತಿಳ್ಕೋಬೇಕಂದ್ರೆ ಈ ನಮಗೆ ಇವೆಲ್ಲ ಕೂಡ ಆಗಮ ಪ್ರಮಾಣಗಳಿಂದಲೇ ತಿಳಿಯುತ್ತೆ ಹೊರತು ಇವು ಪ್ರತ್ಯಕ್ಷಕ್ಕೆ ಗೋಚರವಾದ ಪ್ರಮಾಣಗಳೆಲ್ಲ. ಈ ಆಗಮ ಪ್ರಮಾಣಗಳಿಂದ ನಾವು ಇದನ್ನು ನಿರ್ಧಾರವಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಾದರೆ ಏತದ್ ಜಾನಾತಿ ಯಹ ತಸ್ಮಿನ್ ಪ್ರೀತಿರಭ್ಯಧಿಕಾರೇ, ಯಾರು ಈ ಇತ್ಯಾದಿ ವಿಶೇಷಗಳನ್ನು ಆಗಮಗಳ ಮೂಲಕವಾಗಿ ಸರಿಯಾಗಿ ತಿಳ್ಕೊಳ್ತಾರೋ ಅವರಂದ್ರೆ ಅವರಿಗೆ ಬಹಳ ಇಷ್ಟವಾಗುತ್ತೆ. ಅದಕ್ಕೆ ಕಾಂಟ್ರರಿಯಾಗಿ ಶಂಕರ ಜ್ಞಾನಿನ ತತ್ರ ಪಾತ ತಮಸಿ ಚ ಧ್ರುವಂ ಇತ್ಯಾದಿ ಮಹಾವರಾಹ. ಇದು ಮಹಾವರಾಹ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿದ್ದು, ಆಚಾರ್ಯರ ಓನ್ ವರ್ಡ್ಸ್ ಅಲ್ಲ, ಸ್ವಂತ ಮಾತುಗಳಲ್ಲ ಇವು, ಆ ಮಹಾವರಾಹ ಪುರಾಣದಿಂದ ಆಚಾರ್ಯರು ಕೋಟ್ ಮಾಡಿದ್ದಂತಹದ್ದು. ಸೊ ಶಂಕರ ಜ್ಞಾನಿನ ಅಂದ್ರೆ, ಶಂಕರ ಜ್ಞಾನ ಅಂದ್ರೆ ಏನು, ಮಿಕ್ಸ್ಡ್ ಅಪ್ ನಾಲೆಡ್ಜ್. ಮಿಕ್ಸ್ಡ್ ಅಪ್ ನಾಲೆಡ್ಜ್ ಅಂದ್ರೆ ಏನು, ಪರಮಾತ್ಮನ ಅವತಾರಗಳಲ್ಲಿ ಭೇದವನ್ನು ತಿಳಿಯುವುದಾಗಲಿ, ಇಲ್ಲ ಅವತಾರ ಆಗದೇ ಇರುವುದನ್ನು ಅವತಾರ ಅಂತ ತಿಳಿಯುವುದಾಗಲಿ, ಅವತಾರ ಆದದ್ದನ್ನು ಅವತಾರ ಅಲ್ಲ ಅಂತ ತಿಳಿಯುವುದಾಗಲಿ, ಒಂದು ಅವತಾರಕ್ಕಿಂತ ಇನ್ನೊಂದು ಅವತಾರ ಜಾಸ್ತಿ ಅಂತ ಕಮ್ಮಿ ಅಂತ, ಇಲ್ಲ ಪರಮಾತ್ಮನ ಅವತಾರಕ್ಕೆ ಮೂಲ ರೂಪಕ್ಕೆ ಭೇದವನ್ನು, ಅವತಾರಕ್ಕೆ ಭೇದವನ್ನು ಇತ್ಯಾದಿಗಳನ್ನು ಯಾರಾದರೂ ನೋಡ್ತಾರೋ ಅವೆಲ್ಲವೂ ಕೂಡ ಶಂಕರ ಜ್ಞಾನದಲ್ಲಿ ಬಂದು ಸೇರುತ್ತೆ. ಶಂಕರ ಜ್ಞಾನ ಅಂದ್ರೆ ಮಿಕ್ಸ್ಡ್ ಅಪ್ ನಾಲೆಡ್ಜ್ ಅಂತೇಳಿ. ಸೊ ಶಂಕರ ಜ್ಞಾನ ಉಳ್ಳವರು ಅಂಧ ತಮಸ್ಸಿಗೆ ಹೋಗ್ತಾರೆ ಅಂತೇಳಿ. ಶಂಕರ ಜ್ಞಾನ ತತ್ರ ಪಾತಃ ತಮಸಿ, ತಮಸಿ ಪಾತಃ, ಅಂಧ ತಮಸ್ಸಿಗೆ ಹೋಗ್ತಾರೆ ಅಂತೇಳಿ. ಚ ಧ್ರುವಂ, ಇದು ಧ್ರುವವಾದ ಮಾತು ಅಂದ್ರೆ, ಮತ್ತೆ ಯಾರಾಗಿ ಆದ್ರೂ ಸಂದೇಹ ಬರುತ್ತಲ್ವಾ ಅದು ಹೇಗೆ ಅಂತೇಳಿದ್ರೆ, ಅದು ಸಂದೇಹ ಬರೋದು ಬೇರೆ, ಅದೇ ವಿಧವಾಗಿ ಭಾವನೆ ಮಾಡಿ ಜನ್ಮ ಜನ್ಮಾಂತರಗಳಲ್ಲಿ ಕೂಡ ಅದೇ ಭಾವನೆಯನ್ನು ಇಟ್ಟುಕೊಂಡು ಯಾರಾದರೆ ನಿತ್ಯವೂ ಆ ವಿಧವಾಗಿಯೇ ಪರಮಾತ್ಮನ ತಿಳ್ಕೊಳ್ತಾರೋ ಅವರು ಅಂಧ ತಮಸ್ಸಿಗೆ ಹೋಗ್ತಾರೆ. ಸೊ ಯಾವಾಗ ಒಂದ್ಸಾರಿ ಒಂದು ಸಂದೇಹ ಬಂದ್ರೆ ಅಂಧ ತಮಸ್ಸಿಗೆ ಹೋಗ್ತಾರೆ ಅಂತ ಅರ್ಥಲ್ಲ. ಸೊ ಅದನ್ನು ನಿರ್ಧಾರವಾಗಿ ಹಾಗೆ ಪರಮಾತ್ಮನಿಗೆ ಪರಮಾತ್ಮನ ಅವತಾರಕ್ಕೆ ಭೇದವಿದೆ ಅಂತೇಳಿ ನಿರ್ಧಾರವಾಗಿ ಮಾಡಿಕೊಂಡು ಫರ್ಮಾಗಿ ಅದೇ ಒಪಿನಿಯನ್ ಇಟ್ಟುಕೊಂಡು ಜನ್ಮ ಜನ್ಮಗಳಲ್ಲಿ ಅದೇ ವಿಧವಾಗಿ ಸಾಧನೆ ಮಾಡ್ತಾ ಹೋದ್ರೆ ಅವರು ಕೊನೆಗೆ ಅಂಧ ತಮಸ್ಸಿಗೆ ಹೋಗ್ತಾರೆ ಅಂತ ಹೇಳಿದಂತಹ ಮಾತಿದು. ಸೊ ಇದು ನಾವು ಜ್ಞಪ್ತಿಯಲ್ಲಿ ಇಟ್ಕೋಬೇಕಾಗಿರುವಂತಹ ಮಾತು. ಆಮೇಲೆ ಇದು ಆವೇಶ ಪುನರಾವೇಶ, ಇದನ್ನು ಹೇಗೆ ತಿಳ್ಕೋಬೇಕಂದ್ರೆ, ಈ ಪುನರಾವೇಶ ಅಂದ್ರೆ ಸ್ಪೆಷಲ್ ಆಗಿ ಪರಮಾತ್ಮ ಆವೇಶ ಮಾಡಿದ ಅವತಾರಗಳಲ್ಲಿ ಯಾವುದೋ ಒಂದು ವಿಶೇಷ ಕಾರ್ಯವನ್ನು ಮಾಡಿಸುವುದಕ್ಕಾಗಿ ಪುನರಾವೇಶವನ್ನು ಮಾಡ್ತಾರೆ. ಅದು ಅಧಿಕವಾದ ಪುನರಾವೇಶ ಮಾಡುವುದಂದ್ರೆ ಈ ಅರ್ಜುನನಲ್ಲಿ ಬಲರಾಮನಲ್ಲಿ ಇವರಲ್ಲಿ ಪರಮಾತ್ಮ ವಿಶೇಷವಾಗಿ ಮಾಡಿದ್ದ ಆವೇಶ ಲಕ್ಷ್ಮಣಾದಿಗಳಲ್ಲಿ ಮಾಡಿದ್ದು. ಯಾಕೆ ಅಂದ್ರೆ ಪುನರಾವೇಶ ಅವರಿಂದ ವಿಶೇಷ ಕಾರ್ಯವನ್ನು, ಯಾವುದೇ ಒಂದು ಲೋಕದಲ್ಲಿ ಸಾಮಾನ್ಯ ಜನರಿಗೆ ಸಾಧ್ಯವಾಗದೇ ಇರುವಂತಹ ಕಾರ್ಯವನ್ನು ಅವರಿಂದ ಮಾಡಿಸುವುದಕ್ಕಾಗಿ ಪರಮಾತ್ಮ ಆಯುಧವಾಗಿ ಮಾಡಿದ್ದಾನೆ ಅಂತ ಹೇಳಿ. ಉದಾಹರಣೆಗೆ ಬಲರಾಮನ ಜೊತೆಯಲ್ಲಿ ಪ್ರಲಂಬಾಸುರನ ವಧೆ, ಅದೇ ವಿಧವಾಗಿ ಅರ್ಜುನನಲ್ಲಿ ಅನೇಕ ವಿಶೇಷ ಕಾರ್ಯಗಳು ಮಾಡಿಸಿದ್ದಾನೆ ಪರಮಾತ್ಮ, ಈ ವಿಧವಾಗಿ ಲಕ್ಷ್ಮಣನಿಂದಲೂ ವಿಶೇಷವಾದ ಕಾರ್ಯವನ್ನು ಮಾಡಿಸಿದ್ದಾನೆ, ಈ ವಿಧವಾಗಿ ಅವರಿಂದ ವಿಶೇಷ ಕಾರ್ಯಗಳನ್ನು ಮಾಡಿಸುವುದಕ್ಕಾಗಿ ಪರಮಾತ್ಮ ಮತ್ತು ಪುನರಾವೇಶವನ್ನು ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಸೊ ಅದನ್ನು ನೋಡಿದ ಮೇಲೆ ನಾವು ಇದು 25ನೇ ಶ್ಲೋಕಕ್ಕೆ ಗೀತಾ ಭಾಷ್ಯ ತಾತ್ಪರ್ಯ ಅಲ್ಲಿಗೆ ಮುಗೀತು. ನಾವೀಗ ಗೀತಾ ವಿವೃತಿಯನ್ನು ನೋಡೋಣ. ಈ 25ನೇ ಶ್ಲೋಕ ಗೀತಾ ವಿವೃತಿಯಲ್ಲಿ ರಾಯರು ಏನು ಹೇಳಿದ್ದಾರೆ ಅಂತ ಅದನ್ನು ನೋಡೋಣ. ಅದು ಹೇಳ್ತಾ ಇದ್ದಾರೆ, ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದಿನಂ ವಿಧಿತ್ವಯಂ ನಾನು ಶೋಚಿತ ಅರ್ಹಸಿ. ಅದಕ್ಕೆ ಗೀತಾ ವಿವೃತಿಯಲ್ಲಿ ಹೇಳಿದಂತಹ ವಿವರಣೆ ಇದು. ನಾನು ಅಣೋಹ ಜೀವಸ್ಯ ಆಧಾರ ಪರಮಾತ್ಮ ಸರ್ವಗತಃ ಚೇತ್ ಕುತಃ ತಥಾ ನ ದೃಶ್ಯತ ಇತ್ಯತಃ. ಮುಂಚಿನ ಶ್ಲೋಕದಲ್ಲಿ ಅಣೋಹ ಜೀವಸ್ಯ ಅಂತೇಳಿ, ಅದಕ್ಕೆ ಸರ್ವಗತ ಸ್ಥಾನ ಅಂತ ಹೇಳಿದ್ದಾರಲ್ಲ ಮುಂಚಿನ ಶ್ಲೋಕದಲ್ಲಿ, ಅದನ್ನು ಜ್ಞಪ್ತಿಗೆ ತರ್ತಾ ಇದೆ. ನಿತ್ಯ ಸರ್ವಗತ ಸ್ಥಾನು ಅಚಲೋಯಂ ಸನಾತನ ಅನ್ನೋದರಲ್ಲಿ ಸರ್ವಗತಸ್ಥ ಅಣು ಅಂತ ಹೇಳಿದ್ದಾರಲ್ವ, ಅದನ್ನು ಇಲ್ಲಿ ಹೇಳ್ತಾ ಇದ್ರೆ. ಸೊ ಪರಮಾತ್ಮ ಸರ್ವಗತಸ್ಥನಾಗಿ ಅಣುರೂಪನಾದ ಈ ಜೀವನ ಒಳಗೆ ಹೊರಗೆ ಇದ್ದರೆ ಈ ಅಣುರೂಪನಾದ ಈ ಜೀವನಿಗೆ ಪರಮಾತ್ಮ ಯಾಕೆ ಕಾಣಿಸಿಕೊಡ್ತಾ ಇಲ್ಲ ಅಂತೇಳಿ ಹೇಳ್ತಾರೆ. ಯಾಕೆ ಕಾಣಿಸ್ಕೊಡ್ತಾ ಇಲ್ಲ ಅಂದ್ರೆ ಅವ್ಯಕ್ತ, ಅವನು ಅವ್ಯಕ್ತನಾದ ಕಾರಣದಿಂದ ಕಾಣಿಸ್ಕೊ. ಅವ್ಯಕ್ತ ಅಂದ್ರೆ ವ್ಯಕ್ತವಲ್ಲ, ಹಿ ಇಸ್ ನಾಟ್ ವಿಸಿಬಲ್, ಸೊ ಹಿ ಕೆನಾಟ್ ಬಿ ಸೀನ್ ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ಅಯಂ ಸರ್ವಗತ ಪದೇನ ಪ್ರಕೃತ ಹರಿ. ಅಯಂ ಅಂದ್ರೆ ಯಾರು? ಇವನು. ಇವನು ಅಂದ್ರೆ ಸರ್ವಗತ ಪದದಿಂದ ಮುಂಚೆ ಹೇಳಿದ ಸರ್ವಗತ ಸ್ಥಾನು ಅಂತ ಹೇಳಿದಾರಲ್ವಾ, ಆ ಸರ್ವಗತ ಪದದಲ್ಲಿ ಮುಂಚೆ ಹೇಳಿದಂತಹ ಮಾತು ಅದು ಹರಿ. ಹರಿಯನ್ನು ಅನ್ವಯ ಮಾಡಿದ ಅಯಂ ಅಂದ್ರೆ ದಿಸ್ ಒನ್, ದಿಸ್ ಒನ್ ಅಂದ್ರೆ ಹರಿ ಅಂತ ಅರ್ಥ. ಅದಾದ ಮೇಲೆ ನನು ನ ಏನಮ್ಮಿತಿ ಶ್ಲೋಕೆ ದೇಹತಃ ಅಪಿ ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅನ್ನುವ ಶ್ಲೋಕವನ್ನು ಇಲ್ಲಿ ಮತ್ತು ಅದನ್ನು ರೆಫರ್ ಮಾಡ್ತಾ ಇದ್ದಾರೆ. ಆ ಶ್ಲೋಕದಲ್ಲಿ ನೈನಮ್ಮಿತಿ ಶ್ಲೋಕೆ ದೇಹತಃ ಅಪಿ ಛೇದಾದಿ ಅಭಾವಾತ್ ಸ್ವತಂತ್ರ ಹರಿಹಿ ಇತ್ಯುಕ್ತಂ. ಪರಮಾತ್ಮನಿಗೆ ದೇಹಾದಿಗಳ ಛೇದ ಇಲ್ಲ, ಅಂದ್ರೆ ಜೀವನಿಗೆ ದೇಹಾದಿಗಳ ಛೇದ ಇದೆ, ಜೀವನಿಗೆ ಛೇದ ಇಲ್ಲ. ಜೀವ ವೆನ್ ಇಟ್ ಕಮ್ಸ್ ಟು ಜೀವ, ಜೀವಕ್ಕೆ ಜೀವ ಕೆನಾಟ್ ಬಿ ಕಟ್ ಇನ್ ಟು ಪೀಸಸ್. ಪರಮಾತ್ಮನಿಗೆ ಬರುವಾಗ ಪರಮಾತ್ಮನಿಗೆ ದೇಹತಃ, ಅವನಿಗೆ ದೇಹಕ್ಕೆ ಆತ್ಮಗೆ ಅಭೇದ, ಅವನಿಗೆ ಅವನ ದೇಹವೇ ಅವನ ಆತ್ಮ. ಸೊ ಅದಕ್ಕೆ ಅವನಿಗೆ ದೇಹತಃ ಕೂಡ ಛೇದಾದಿಗಳಿಲ್ಲ ಪರಮಾತ್ಮನಿಗೆ ಅಂತೇಳಿ ಹೇಳಿದ್ದಾರೆ. ಸೊ ಅದಕ್ಕೆ ಛೇದಾದಿ ಅಭಾವಾತ್ ಸ್ವತಂತ್ರ, ಅದಕ್ಕೆ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ. ಹರಿಹಿ ಇತ್ಯುಕ್ತಂ ದೇಹವಾನ್ ಸರ್ವಗತಃ ಚೇತ್ ಕಥಂ ಅವ್ಯಕ್ತ ಇತ್ಯತ. ಪರಮಾತ್ಮ ದೇಹಕ್ಕೂ ಛೇದಾದಿಗಳಿಲ್ಲ, ಅವನು ದೇಹವಂತ ಅಂದ್ರೆ ಅವನಿಗೆ ಒಂದು ದೇಹ ಇದೆ, ಯಾವುದು ಜ್ಞಾನಾನಂದಾತ್ಮಕವಾದ ದೇಹ ಇದೆ, ಅವನು ಸರ್ವಗತನಾಗಿದ್ದಾನೆ. ಹಾಗಾದರೆ ಅವನು ಹೇಗೆ ಅವ್ಯಕ್ತನಾಗಿ ಹೇಗೆ ಇದ್ದಾನೆ ಅಂದ್ರೆ ಅಚಿಂತ್ಯ ಅಯಮಿತಿ. ಪರಮಾತ್ಮನ ಅಚಿಂತ್ಯದ್ಭುತ ಶಕ್ತಿಯ ಕಾರಣದಿಂದ ಅವನು ದೇಹವು ಇದ್ದರೂ ಕೂಡ ಸರ್ವಗತಸ್ಥ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಸಹಿತ ಅವನು ಕಾಣಿಸಿಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಚಿಂತ್ಯ ಶಕ್ತಿಕ ಇತ್ಯರ್ಥ. ಅವನಿಗೆ ಅಚಿಂತ್ಯ ಶಕ್ತಿ ಇದೆ ಅಂದ್ರೆ ಇನ್ಕಾಂಪ್ರಿಹೆನ್ಸಿಬಲ್ ಪವರ್ ಇದೆ ಅವನಿಗೆ. ಏತೇನ ಹರೇಹೆ ಅವ್ಯಕ್ತ ತತ್ವೇ ತದ್ದರ್ಶನ ಶ್ರುತಿ ಅಪ್ರಮಾಣ್ಯಂ ಇತಿ ನಿರಸ್ತಂ. ಅಂದ್ರೆ ಇದಕ್ಕೆ ಏತೇನ ಹರೇಹೆ ಅವ್ಯಕ್ತತ್ವೇ ತದ್ದರ್ಶನ ಶ್ರುತಿ ಅಪ್ರಮಾಣ್ಯತ್ವ. ಅಂದ್ರೆ ಅದಕ್ಕೆ ನಮ್ಗೆ ಶ್ರುತಿಗಳಲ್ಲಿ ಯಾವ ಪ್ರಮಾಣವೂ ಇಲ್ಲ ಅನ್ನೋದನ್ನು ನಿರಾಕರಣ ಮಾಡ್ತಾರೆ. ಅಂದ್ರೆ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ಅವನು ನೋಡುವುದಕ್ಕೆ ನಮ್ಗೆ ಆಗುವುದಿಲ್ಲ ಅನ್ನೋದಕ್ಕೆ ಶ್ರುತಿ ಯಾವ ಪ್ರಮಾಣವನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಿರಸ್ತ ಅಂದ್ರೆ ತಿರಸ್ಕಾರ ಮಾಡ್ತಾ ಇದೆ. ದಟ್ ಇಸ್ ನಾಟ್ ಟ್ರೂ. ಯಾಕೆ ಅಂದ್ರೆ ಅದಕ್ಕೆ ಪ್ರಮಾಣವಿದೆ, ಅದಕ್ಕೆ ಶ್ರುತಿ ಸ್ಮೃತಿಗಳ ಪ್ರಮಾಣ ಬೇಕಾದಷ್ಟಿದೆ ಅಂತ ಹೇಳಿ ಸೂತ್ರದಲ್ಲಿ ಹೇಳಿದಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಅತಃ ಅನಂತೇನ ತಥಾಹಿ ಲಿಂಗಂ ಓಂ. ಲಿಂಗಂ ಅಂದ್ರೆ ಪ್ರಮಾಣಗಳು, ಶ್ರುತಿ ಪ್ರಮಾಣಗಳು ಅದಕ್ಕೆ ಇದೆ. ಪರಮಾತ್ಮ ಅವ್ಯಕ್ತ ಅನ್ನೋದಕ್ಕೆ ಬೇಕಾದಷ್ಟು ಶ್ರುತಿ ಪ್ರಮಾಣಗಳಿದೆ ಅಂತ ಹೇಳಿ ನಮಗೆ ಬ್ರಹ್ಮಸೂತ್ರಗಳಲ್ಲಿ ಹೇಳಿದಂತಹ ಬ್ರಹ್ಮಸೂತ್ರದ ಮಾತು ಮೂರನೇ ಪಾದದಲ್ಲಿ ಎರಡನೇ ಅಧ್ಯಾಯದಲ್ಲಿ 27ನೇ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಓಂ ಅತಃ ಅನಂತೇನ ತಥಾಹಿ ಲಿಂಗಂ ಓಂ. ಅದಕ್ಕೆ ಬೇಕಾದಷ್ಟು ಶ್ರುತಿ ಪ್ರಮಾಣಗಳಿವೆ. ಅನಂತನಾದ ಆ ಪರಮಾತ್ಮ ಅವನು ಅವ್ಯಕ್ತನಾಗಿದ್ದಾನೆ ಅಂತ ಹೇಳಿ ಮಾತನ್ನು ಹೇಳಿದ್ದಾರೆ. ಅದಾದ್ಮೇಲೆ ಅಚಿಂತ್ಯ ಶಕ್ತೇ ಪ್ರತಿಬಂಧೆ ನಾಶೇವ ತಸ್ಯ ಪ್ರತೀತಿ ಪ್ರಸಂಗ ಇತ್ಯತ ಉಕ್ತಂ ಅವಿಕಾರ್ಯ ಅಯಂ ಇತಿ ಅಂತ ಹೇಳಿ. ಪರಮಾತ್ಮನಿಗೆ ಅಚಿಂತ್ಯ ಶಕ್ತಿ ಇದೆ ಆಗಲಿ, ಅವನಿಗೆ ಯಾವ ನಾಶವಿಲ್ಲ ಆಗಲಿ, ಇವೆಲ್ಲ ಮತ್ತೆ ಇದು ಎಷ್ಟು ಕಾಲ ಇರುತ್ತೆ, ಮೇ ಬಿ ಅಟ್ ಸಮ್ ಪಾಯಿಂಟ್ ಒಂದು ಮಿಲಿಯನ್ ಇಯರ್ಸ್ ಬಿಲಿಯನ್ ಇಯರ್ಸ್ ಯಾವಾಗಲೂ ಇದ್ದು ಆಮೇಲೆ ಇವು ಪವರ್ ಹುಟ್ಟೋದ್ರೆ ಪರಮಾತ್ಮನಿಗೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ಅವಿಕಾರ್ಯ ಅಯಂ ಇತಿ. ಸಾ ಶಕ್ತಿರ್ ಕದಾಪಿ ಅನ್ಯಥಾ ಭವತಿ. ಅಂದ್ರೆ ಆ ಪರಮಾತ್ಮ ಸಾ ಶಕ್ತಿ ನ ಕದಾಪಿ ಅನ್ಯಥಾ ಭವತಿ. ಪರಮಾತ್ಮನ ಆ ಅಚಿಂತ್ಯದ್ಭುತ ಶಕ್ತಿ ಯಾವಾಗಲೂ ಕೂಡ ಬೇರೆ ವಿಧವಾಗಿ ಆಗೋದಿಲ್ಲ. ಅಂದ್ರೆ ಇಟ್ ನೆವರ್ ಗೋಸ್ ಅವೇ, ಇಟ್ ಆಲ್ವೇಸ್ ಸ್ಟೇಸ್ ವಿತ್ ಹಿಮ್. ಯಾಕೆ? ಅವನು ಸ್ವತಂತ್ರ, ಅವನ ಶಕ್ತಿಯನ್ನು ಬೇರೆ ಯಾರು ತೆಗೆಯಲಾರಲು. ಆ ಕಾರಣದಿಂದ ಅವನ ಶಕ್ತಿ ಅವನಿಗೇ ಇರುತ್ತೆ. ಪರಮಾತ್ಮ ಎಲ್ಲ ಕಾಲಗಳಲ್ಲಿಯೂ ಕೂಡ ತನ್ನ ಸ್ವತಂತ್ರದಿಂದ ತಾನು ಅಚಿಂತ್ಯದ್ಭುತ ಶಕ್ತಿಯುಕ್ತನಾಗಿರ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಕುತಃ ಏತದ್ ಅಚ್ಛೇದ್ಯ ದೇಹತ್ವಾದ್ ಇತ್ಯತಃ ಉಕ್ತಂ ಉಚಿತ ಇತಿ. ಅಂದ್ರೆ ಈ ಪರಮಾತ್ಮನ ಅಚ್ಛೇದ್ಯವಾದ ದೇಹ ಹೇಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಉಚಿತ ಇತಿ ಏನು? ಉಚ್ಯತ ಅವಿಕಾರ್ಯ ಅಯಂ ಉಚ್ಯತ. ಅವನಿಗೇನು ಉಚ್ಯತ ಅನ್ನೋದು ಹೇಳಲ್ಪಟ್ಟಿದ್ದಾನೆ. ಏನು ಹೇಳಲ್ಪಟ್ಟಿದ್ದಾನೆ? ಸದ್ದೇಹ ಸುಖಗಂಧಶ್ಚ ಇತ್ಯಾದಿ ತಾತ್ಪರ್ಯ ಉದಾಹೃತ ಶ್ರುತಿಷು. ನಮ್ಗೆ ಎಲ್ಲಿವುದೇ ಶ್ರುತಿ ಪ್ರಮಾಣಗಳು ಅಂತ ಹೇಳಿದ್ದಾರಲ್ವಾ, ಅದಕ್ಕೆ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ ಮಾತನ್ನು ರಾಯರು ಇಲ್ಲಿ ರೆಫರ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ಹೇಗಾದರೆ ತಾತ್ಪರ್ಯದಲ್ಲಿ ಹೇಳಿದ್ದಾರೋ ಅದೇ ವಿಧವಾಗಿ ಆ ಶ್ರುತಿ ಆಚಾರ್ಯರು ಕೊಟ್ಟಿದ್ದ ಶ್ರುತಿ ಪ್ರಮಾಣಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸದ್ದೇಹ ಸುಖಕಂದಶ್ಚ ಇತ್ಯಾದಿ ತಾತ್ಪರ್ಯ ಉದಾಹೃತ ಶ್ರುತಿ ಪ್ರಮಾಣ. ಸೊ ತಾತ್ಪರ್ಯದಲ್ಲಿ ನಮಗೆ ಹೇಳಿದಂತಹ ಶ್ರುತಿ ಪ್ರಮಾಣಗಳು ಯಾವ್ದಿದೋ ಅದನ್ನೇ ರಾಯರು ಕೂಡ ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ತಾತ್ಪರ್ಯದಲ್ಲಿ ಹೇಳಿದಂತಹ ಮಾತುಗಳನ್ನು ಹೇಳ್ತಾರೆ. ಸದ್ದೇಹ ಸುಗಂಧಶ್ಚ ಜ್ಞಾನಭಾಹ ಸತ್ ಪರಾಕ್ರಮ ಜ್ಞಾನ ಜ್ಞಾನ ಸುಖಸುಖ ಸ ವಿಷ್ಣು ಪರಮೋಕ್ಷರ ಇತಿ ಪೈಂಗೀಶ್ರುತಿ ಅಂತ ಆಚಾರ್ಯರು ಹೇಳಿದ ಆ ಪೈಂಗೀಶ್ರುತಿಯ ಮಾತನ್ನು ರಾಯರು ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಇತ್ಯಾದಿ ತಾತ್ಪರ್ಯ ಉದಾಹೃತ ಶ್ರುತಿಷು ಏತತ್ಸರ್ವಂ ಹರೇಹೇ ಉಚ್ಯತ ಇತ್ಯರ್ಥ. ಈ ವಿಧವಾಗಿ ತಾತ್ಪರ್ಯದಲ್ಲಿ ಹೇಳಿದಂತಹ ಶ್ರುತಿ ಪ್ರಮಾಣಗಳ ಮೂಲಕವಾಗಿ ಈ ಎಲ್ಲವೂ ಕೂಡ ಪರಮಾತ್ಮನಾದ ಹರಿಯಗೆ ಅನ್ವಯವಾಗುತ್ತೆ ಅಂತೇಳಿ ಹೇಳಿದ್ದಾರೆ. ಅಯಂ ಅಯಂ ಇತಿ ಪೃಥಗ್ವಚನಂ ಸರ್ವ ರೂಪಾಣಾಂ ಏವಂ ಭಾವ ಪ್ರದರ್ಶನಾರ್ಥಂ. ಯಾಕೆ ಮತ್ತು ಮತ್ತು ಅಯಂ ಒಂದೇ ಸಾರ ಅಯಂ ಅವ್ಯಕ್ತ ಅಯಂ ಅಚಿಂತ್ಯ ಅವಿಕಾರ್ಯ ಅಂತ ಸುಮ್ಮನೆ ಹೇಳ್ಬೋದು, ಅಷ್ಟೇ ಹೇಳ್ಬೋದಲ್ಲವಾ. ಮತ್ತು ಮತ್ತು ಅಯಂ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ಅವನ ಎಲ್ಲ ರೂಪಗಳಲ್ಲಿಯೂ ಪೃಥಕ್ ವಚನಂ ಬೇರೆ ಬೇರೆಯಾಗಿ ಅಯಂ ಹೇಳುವುದು ಸರ್ವರೂಪಾಣಾಂ ಏವಂ ಭಾವ ಪ್ರದರ್ಶನಾರ್ಥಂ. ಎಲ್ಲ ರೂಪಗಳಲ್ಲಿಯೂ ಪರಮಾತ್ಮನ ಇದೇ ವಿಧವಾದ ಅದ್ಭುತವಾದ ಅಚಿಂತ್ಯ ಅದ್ಭುತ ಶಕ್ತಿಗಳನ್ನು ಪ್ರತಿಯೊಂದು ರೂಪದಲ್ಲಿಯೂ ತೋರಿಸ್ತಾನೆ ಪರಮಾತ್ಮ ಅನ್ನೋದಕ್ಕೆ ಅಯಂ ಅನ್ನೋದು ಮತ್ತು ಮತ್ತು ಪ್ರಯೋಗ ಮಾಡಿದ್ದಾರೆ. ತೇನ ಅಯಂ ಅಯಂ ಅವ್ಯಕ್ತ ಅಯಂ ಅಯಂ ಅಚಿಂತ್ಯ ಅಯಂ ಅವಿಕಾರ್ಯ ಇತಿ ಇದಂ ಶಬ್ದ. ಅಯಂ 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 ಅಂತ ಮತ್ತು 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 ಹೇಳುವುದು ಅದಕ್ಕೆ ಇತಿ ಇದಂ ಶಬ್ದ. ಈ ಶಬ್ದ ವೀಪ್ಸಾ ರೂಪೇಣ, ವೀಪ್ಸ ಅಂದ್ರೆ ರಿಪಿಟೇಷನ್, ರಿಪಿಟೇಷನ್ ಮಾಡೋ ಫಾರ್ಮ್ ಆಫ್ ರಿಪಿಟೇಷನ್. ಸೊ ವೀಪ್ಸಾ ರೂಪೇಣ ಇನ್ ದಿಸ್ ಫಾರ್ಮ್ ಆಫ್ ರಿಪಿಟೇಷನ್ ಯಾಕೆ ಹೇಳಿದ್ದಾರೆ ಅಂದ್ರೆ ಅನೇಕ ರೂಪ ಪರಾಮರ್ಶಿ ಇದು ಸೂಚಿತಂ. ಪರಮಾತ್ಮನ ಪ್ರತಿಯೊಂದು ರೂಪದಲ್ಲಿಯೂ ಕೂಡ ಇದು ಇದೆ ಅನ್ನೋದು ತಿಳಿಸುವುದಕ್ಕಾಗಿ ಸೂಚನೆ ಮಾಡಿದ್ದಾರೆ. ನ ಏನಂ ಇತಿ ಅತ್ರ ಅಪಿ ಪೂರ್ವಶ್ಲೋಕೆ ಏನಮೇನಂ ಇತಿ ಬಹುಶಬ್ದ ಯೋಗೇನ ಬಹುರೂಪ ಪರಾಮರ್ಶ ಇತ್ಯುಕ್ತಂ ಭವತಿ. ಮುಂಚೆ ನಯನಂ ಚಿನ್ನಂದಿ ಶಸ್ತ್ರಾಣಿ ನಯನಂ ದಹತಿ ಪಾವಕ, ಅಲ್ಲಿ ಕೂಡ ಏನಂ 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 ಅಂತ ಮತ್ತು ಮತ್ತೆ ಹೇಳಿದ್ದಾರಲ್ವ, ಅದು ಕೂಡ ಸೇಮ್ ಥಿಂಗ್. ಏನು ಬಹುಶಬ್ದ ಯೋಗೇನ ಆ ವಿಧವಾಗಿ ಮತ್ತು ಮತ್ತೆ ಹೇಳುವುದು ಪರಮಾತ್ಮ ಪ್ರತಿಯೊಂದು ರೂಪದಲ್ಲಿ ಕೂಡ ಆ ವಿಧವಾಗಿದೆ ಅನ್ನೋದು ತಿಳಿಸುವುದಕ್ಕಾಗಿ ಹೇಳಿದ್ದಾರೆ. ಅನ್ಯಥಾ ನಂಗಃ ಏನಂ ಇತಿ ಅಸ್ಯ ಚ ಪುನಃ ಪುನರುಕ್ತಿ ಅಯುಕ್ತ ಸ್ಯಾದ್ ಇತಿ ಭಾವ. ಆ ವಿಧವಾಗಿ ನಾವು ಅರ್ಥವನ್ನು ಮಾಡದೇ ಇದ್ದರೆ ಆ ನಂಗ್ ಅಂದ್ರೆ ನಂಗಃ ಅಂದ್ರೆ ಆ ನಕಾರಗಳ ಏನಂ ನ ಏನಂ ನ ಏನಂ ನ ಏನಂ ಅನ್ನೋದು ಪುನರುಕ್ತಿ ಆಗುತ್ತೆ. ಇಟ್ ಬಿಕಮ್ಸ್ ಎ ರಿಡಂಡೆಂಟ್ ಎಕ್ಸ್ಪ್ರೆಷನ್. ಆ ವಿಧವಾಗಿ ರಿಡಂಡೆಂಟ್ ಎಕ್ಸ್ಪ್ರೆಷನ್ ಯಾರು ಸುಮ್ಮನೆ ಒಂದು ಛಂದಸ್ಸುಗಾಗಿ ಇಡೋದಿಲ್ಲ ಯಾರು ಕೂಡ. ಈ ವಿಧವಾಗಿ ಹೇಳುವುದು ಅದಕ್ಕೆ ಒಂದು ಪರ್ಪಸ್ ಇದೆ. ಪರ್ಪಸ್ ಇರುವಾಗ ಇದ್ದು ಹೇಳುವ ಮಾತುಗಳೇ ಹೊರತು ಇವು ಕೇವಲ ಏನೋ ಒಂದು ಫಿಲಪ್ ಮಾಡುವುದಕ್ಕೆ ಹೇಳುವಂತಹ ಮಾತುಗಳಲ್ಲ ಅನ್ನೋದು ನಾವು ತಿಳ್ಕೋಬೇಕು. ಏವಂ ಸರ್ವ ಶಂಕ ಉದ್ಧಾರೇಣ ಆತ್ಮ ನಿತ್ಯತ್ವಂ ಪ್ರತಿಪಾದ್ಯ ಉಪಸಂಹರತಿ. ಈ ವಿಧವಾಗಿ ನಮಗೆ ಬರುವ ಸಂದೇಹಗಳೆಲ್ಲೂ ನಿವಾರಣೆ ಮಾಡುವುದಕ್ಕಾಗಿಯೂ ಈ ಆತ್ಮಗೆ ನಿತ್ಯತ್ವ ಯಾವಾಗಲೂ ಇದೆ, ಎಟರ್ನ್ಯಾಲಿಟಿ ಆಫ್ ದ ಸೋಲ್, ಅದನ್ನು ಪ್ರತಿಪಾದನೆ ಮಾಡಿಬಿಟ್ಟು ಉಪಸಂಹಾರ ಮಾಡ್ತಾ ಇದ್ದಾರೆ ಅಂದ್ರೆ ಫೈನಲ್ ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಏನು ತಸ್ಮಾದ್ ಇತಿ ತಸ್ಮಾದ್ ಏನಂ ವಿಧಿತ್ವ ಏವಂ ನಾ ಅನುಸೋಚಿತು ಅರ್ಹಸಿ. ಆ ಕಾರಣದಿಂದ ಈ ವಿಧವಾಗಿ ವಿಧಿತ್ವ ಏನು ಆ ಜೀವದ ನಿತ್ಯತ್ವವನ್ನು ತಿಳುಕೊಂಡು ನೀನು ಶೋಕವನ್ನು ಮಾಡಬೇಡ ಅಂತ ಕೃಷ್ಣ ಪರಮಾತ್ಮ ಅರ್ಜುನ್ಗೆ ಹೇಳ್ತಾ ಇದ್ದಾನೆ. ಆ ನಿತ್ಯತ್ವದ ಮತ್ತು ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ, ಬಿಂಬ ಉಪಾಧಿ ತತ್ ಸನ್ನಿಧಿ ನಾಶ ನಿಮಿತ್ತಸ್ಯ ಶಾಪಾದಿ ನಿಮಿತ್ತಸ್ಯ ಶಸ್ತ್ರ ಅಸ್ತ್ರಾದಿ ನಿಮಿತ್ತಕಸ್ಯ ಚ ನಾಶಸ್ಯ ಅಭಾವೇನ ಆತ್ಮನಃ ನಿತ್ಯತ್ವಾದ್ ಏನಂ ಜೀವಂ ಏವಂ ನಿತ್ಯತ್ವಾದಿನ ವಿಧಿತ್ವ ಸೋಚಿತು ನ ಅರ್ಹಸಿ. ಅಂದ್ರೆ ಏನು, ಬಿಂಬಕ್ಕೆ ಪರಮಾತ್ಮನ ಬಿಂಬ ನಿತ್ಯವಾಗಿದೆ, ಅದಕ್ಕೆ ಬಿಂಬದ ಪ್ರತಿಬಿಂಬನಾದ ಜೀವನು ನಿತ್ಯನಾಗಿದ್ದಾನೆ. ಪರಮಾತ್ಮನ ಬಿಂಬಕ್ಕೆ ಜೀವನ ಪ್ರತಿಬಿಂಬ ಹೇಗಿದೆ, ಒಂದು ಉಪಾಧಿಯನ್ನು ಮಾಡ್ಕೋಬೇಕು. ಆ ಉಪಾಧಿ ಏನು, ಜೀವನ ಸ್ವರೂಪವೇ ಉಪಾಧಿ. ಆ ಉಪಾಧಿ ಅದು ಕೂಡ ನಿತ್ಯವಾಗಿದೆ. ಆ ಅಷ್ಟೇ ಅಲ್ಲದೆ ಜೀವನಿಗೂ ಪರಮಾತ್ಮನಿಗೂ ಸನ್ನಿಧಿ ಯಾವಾಗಲೂ ಕೂಡ ನಿಯರ್ನೆಸ್ ದೂರ ಆಗುವುದಿಲ್ಲ. ಯಾಕೆಂದ್ರೆ ನಿಯರ್ನೆಸ್ ಯಾವಾಗಲೂ ಇರುತ್ತೆ, ಯಾಕೆಂದ್ರೆ ಪರಮಾತ್ಮ ಸರ್ವಗತನಾಗಿದ್ದಾನೆ, ಸರ್ವವ್ಯಾಪ್ತನಾಗ ಕಾರಣದಿಂದ ಉಪಾಧಿ ಅದಕ್ಕೆ ಇರುವ ಸನ್ನಿಧಾನ ಸನ್ನಿಧಿ ಅಂದ್ರೆ ಹತ್ತಿರ ಇರುವುದು, ಇದು ಯಾವಾಗಲೂ ನಾಶವಾಗೋದಿಲ್ಲ. ನಾಶ ನಿಮಿತ್ತಸ್ಯ ಶಾಪಾದಿ ನಿಮಿತ್ತಸ್ಯ, ಶಾಪಾದಿಗಳ ಮೂಲಕವಾಗಿ ಕೂಡ ಜೀವನಿಗೆ ನಾಶವಾಗೋದಿಲ್ಲ, ಯಾಕೆಂದ್ರೆ ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ. ಶಸ್ತ್ರ ಅಸ್ತ್ರಾದಿ ನಿಮಿತ್ತಕಸ್ಯ, ಬಾಣಗಳಿಂದಲೂ ಅಸ್ತ್ರಗಳಿಂದ ಯಾವುದರಿಂದ ಕೂಡ ಎನಿ ವೆಪನ್ಸ್ ಅದರಿಂದ ಕೂಡ ಜೀವನಿಗೆ ನಾಶವಾಗುವುದಿಲ್ಲ. ನಾಶಸ್ಯ ಅಭಾವೇನ, ಜೀವನಿಗೆ ಅಂತಹ ನಾಶವಿಲ್ಲದ ಕಾರಣದಿಂದ ಆತ್ಮನಃ ನಿತ್ಯತ್ವಾದ್ ಆತ್ಮ ಪದಾರ್ಥ ಯಾವುದಿದೋ ದ ಸೋಲ್ ಅದರ ನಿತ್ಯತ್ವವನ್ನು ಏನಂ ಜೀವಂ ಏವಂ ಈ ವಿಧವಾದ ಜೀವನನ್ನು ತಿಳುಕೊಂಡು ನಿತ್ಯತ್ವಾದಿನ ವಿಧಿತ್ವ ನಿತ್ಯನಾಗಿದ್ದಾನೆ ಜೀವ ಅಂತ ತಿಳುಕೊಂಡು ಸೋಚಿತು ನ ಅರ್ಹಸಿ, ನೀನು ಶೋಕ ಮಾಡಲಕ್ಕೆ ಯೋಗ್ಯನಲ್ಲ ಅಂದ್ರೆ ಶೋಕ ಮಾಡಕೂಡದು ಅರ್ಜುನ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಥವಾ ಆಸ್ತು ಏವಂ ಭಗವಾನೇವ ನಿತ್ಯಃ ಸರ್ವಗತ ಸ್ಥಾಣು ಇತ್ಯಾದೌ ಉಕ್ತ ದಿಶಾ ಸ್ವತಂತ್ರ ತತಶ್ಚ ಕಿಮಿತ್ಯತಃ. ಆಗಲಿರಿ, ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ಜೀವ ನಿತ್ಯನಾಗಿದ್ದಾನೆ. ಆಗಲಿ, ಅಸ್ತು ಏವಂ ಭಗವಾನೇವ ನಿತ್ಯಃ ಸರ್ವಗತಸ್ಥ ಅಣು, ಆ ಸರ್ವಗತಸ್ಥನಾಗಿದ್ದಾನೆ, ಜೀವ ಅಣುರೂಪನಾಗಿದ್ದಾನೆ. ಇವೆಲ್ಲ ಹೇಳಿದ್ದಾರೆ ಯಾಕೆ? ಆದರೆ ನಮ್ಗೇನಾಗಬೇಕಾಗಿದೆ? ವಾಟ್, ಹೌ ಡಸ್ ಇಟ್ ಮ್ಯಾಟರ್? ಇದೆಲ್ಲ ತಿಳ್ಕೊಂಡಿವಿ, ತಿಳ್ಕೊಂಡು ಏನ್ ಲಾಭ? ತಿಳ್ಕೊಂಡು ಏನ್ ಆಗಬೇಕಾಗಿದೆ? ವಾಟ್ ಇಸ್ ದ ಪರ್ಪಸ್ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ತಸ್ಮಾದ್, ಅದಕ್ಕೆ ತಸ್ಮಾದ್ ಏನ ಮಿದಿತ್ವ, ಆ ವಿಧವಾಗಿ ನೀನು ತಿಳ್ಕೊಂಡು ಹರೇಹೇ ಏವ ಸರ್ವ ಸ್ವತಂತ್ರತ್ವೇನ ಅಖಿಲ ದುಃಖ ನಿವೃತ್ತಿ ವಿಶಿಷ್ಟ ಪುಮರ್ಥ ಪ್ರದತ್ವಾತ್. ಪರಮಾತ್ಮ ಸರ್ವಸ್ವತಂತ್ರನಾದ ಕಾರಣದಿಂದ ಸಮಸ್ತವಾದ ದುಃಖಗಳನ್ನು, ನಮ್ಮ ದುಃಖಗಳನ್ನು ಹೋಗಲಾಡಿಸುವುದರಲ್ಲಿ ಅವನಿಗೆ ವಿಶಿಷ್ಟವಾದ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ, ವಿಶಿಷ್ಟವಾದ ಪುರುಷಾರ್ಥ ಮೋಕ್ಷ, ಆ ಮೋಕ್ಷವನ್ನು ಅವನು ಕೊಡ್ತಾನೆ, ಆ ಮೋಕ್ಷರೂಪವಾದ ಶಾಶ್ವತ ಸುಖವನ್ನು ಅವನು ಕೊಡ್ತಾನೆ. ಆ ಕಾರಣದಿಂದ ಏವಂ ಯುದ್ಧಾದಿ ಸ್ವಕರ್ಮಣ, ಯುದ್ಧ ಮುಂತಾದಂತಹ ಎಟ್ಸೆಟ್ರಾ ಅಂದ್ರೆ ಅವರವರ ಸ್ವಕರ್ಮಗಳು ಯಾವ್ದಿದೋ, ದೇರ್ ಓನ್ ಡ್ಯೂಟೀಸ್, ಆ ಸ್ವಕರ್ಮಗಳನ್ನು ನಾವೇನು ಮಾಡಬೇಕು? ಸ್ವಕರ್ಮಣ ಅವ್ಯಕ್ತತ್ವಾದಿ ರೂಪೇಣ ಏನಂ, ಪರಮಾತ್ಮ ಅವ್ಯಕ್ತನಾಗಿದ್ದಾನೆ, ನಮಗೆ ಕಾಣಿಸಿಕೊಡದೇ ಇದ್ದರೂ ಕೂಡ ಪರಮಾತ್ಮನನ್ನು ನಾವು ಉಳಿಸಿಕೋಬೇಕಂದರೆ ನಾವು ನಮ್ಮ ಸ್ವಕಾರ್ಯಗಳನ್ನು, ನಮ್ಮ ವರ್ಣಾಶ್ರಮೋಚಿತವಾದ ಕಾರ್ಯಗಳನ್ನು ನಾವು ಮಾಡಿಬಿಟ್ಟು ಭಗವಂತಂ ಜ್ಞಾತ್ವ, ಪರಮಾತ್ಮನನ್ನು ತಿಳ್ಕೊಂಡು ಶೋಚಿತುಂ ಅಂದ್ರೆ ಸಂಸಾರ ದುಃಖಂ ಅನುಭವಿತುಂ ನ ಅರ್ಹಸಿ, ನಾವು ಶೋಕ ಮಾಡಕೂಡದು. ಅಂದ್ರೆ ಏನು, ಈ ಸಂಸಾರದ ದುಃಖವನ್ನು ನಾವು ವಿ ಶುಡ್ ನಾಟ್ ಇವನ್ ಫೀಲ್ ಫಾರ್ ಇಟ್, ವಿ ಶುಡ್ ನಾಟ್ ಇವನ್ ಎಕ್ಸ್ಪೀರಿಯನ್ಸ್ ದ ದುಃಖ. ಅದು ಹೇಗೆ ಸಾಧ್ಯವಾಗುತ್ತೆ? ಪರಮಾತ್ಮನನ್ನು ಸರಿಯಾಗಿ ತಿಳ್ಕೊಂಡವರಿಗೆ ಅದು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನ ಅರ್ಹಸಿ, ಮುಕ್ತ ಭವಿಷ್ಯಸಿ ಇತ್ಯರ್ಥ, ನಿನಗೆ ಆವಾಗಲೇ ಮೋಕ್ಷ ಸಿಗತ್ತೆ, ಆ ವಿಧವಾದ ಸಾಧನೆಯನ್ನು ಮಾಡಿದಾಗ ಮೋಕ್ಷ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅತ ಉಕ್ತ ರೂಪೇಣ ತಂ ಜ್ಞಾತ್ವ, ಈ ವಿಧವಾಗಿ ಪರಮಾತ್ಮನನ್ನು ತಿಳಿಸಿದ ರೂಪನಿಂದ ಅವನು ತಿಳ್ಕೊಂಡು ಯುದ್ಧಾದಿ ಸ್ವಕರ್ಮಣ, ಯುದ್ಧಾದಿಗಳಾದ ಸ್ವಕರ್ಮದಿಂದ ತಮ್ಮ ಆರಾಧ್ಯ, ಆ ಪರಮಾತ್ಮನನ್ನು ಆರಾಧನೆ ಅಂದ್ರೆ ಅವನಿಗೆ ಪೂಜೆ ಮಾಡುವುದಂದ್ರೆ ಏನು, ನಮ್ಮ ಕರ್ಮಗಳನ್ನು ಮಾಡಿ ಅವನಿಗೆ ಅದನ್ನು ಅರ್ಪಣೆ ಮಾಡಿ ಅವನು ಮಾಡಿಸ್ತಾ ಇದ್ದಾನೆ ಅಂತ ಸರಿಯಾಗಿ ತಿಳುವಳಿಕೆ ಇದ್ದು ಅವನ ಪೂಜಾರೂಪಕವಾಗಿ ಮಾಡುವುದೇ ಅವನ ದೊಡ್ಡ, ಅವನಿಗೆ ಮಾಡುವ ದೊಡ್ಡ ಪೂಜೆ. ಸೊ ಆ ವಿಧವಾಗಿ ಪರಮಾತ್ಮನನ್ನು ಆರಾಧನೆ ಮಾಡಿ ಅಶೇಷ ದುಃಖಂ ಪರಿಹರ ಇತಿ ಭಾವ, ನಮಗಿರುವಂತಹ ಈ ಅಶೇಷವಾದ ದುಃಖವನ್ನು ಹೋಗಲಾಡಿಸಿಕೊಳ್ಳ್ರಿ, ನೀವು ಹೋಗಲಾಡಿಸ್ಕೋಬೇಕು ಅಂತೇಳಿ ಇದರಲ್ಲಿ ಈ ಭಾವವನ್ನು ವ್ಯಕ್ತ ಮಾಡಿದ್ದಾರೆ ಅಂತೇಳಿ ರಾಯರು ನಮಗೆ ಇದನ್ನು ಒಂದು ಫೈನಲ್ ಆಗಿ ಸಮರೈಸ್ ಮಾಡಿ ಹೇಳಿದ್ದಾರೆ ಸುಂದರವಾಗಿ. ಸೊ ಇಲ್ಲಿಗೆ ನಾವು ಈ 25ನೇ ಶ್ಲೋಕ, ಭಾಷ್ಯ, ತಾತ್ಪರ್ಯ, ಗೀತಾವೃತ್ತಿ ಎಲ್ಲವೂ ಮುಗಿದಿದೆ. ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು 26ನೇ ಶ್ಲೋಕ, ಅಥವಾ ಸೈನಂ ನಿತ್ಯಜಾತಂ ಅನ್ನುವುದು 26th ವರ್ಸ್ ಎರಡನೇ ಅಧ್ಯಾಯದಲ್ಲಿ, ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ಶುರು ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯ ವಾ ಬುದ್ಧ್ಯಾತ್ಮನಃ ಮಾನಸಃ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ.